ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಸರ್ಕಾರದ ನೀತಿ ನಿರೂಪಣೆಯಲ್ಲಿ ಸಂವಿಧಾನ ಮಾರ್ಗದರ್ಶಕ ಪಾತ್ರ ವಹಿಸುತ್ತದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಆರ್ಥಿಕ ಸಾಮಾಜಿಕ ಸವಾಲುಗಳನ್ನು ಎದುರಿಸಲು ಕೃತಕ ಬುದ್ದಿಮತ್ತೆ ಪ್ರಬಲ ಸಾಧನ, ಸಚಿವ ಅಶ್ವಿನಿ ವೈಷ್ಣವ್. ಹತ್ರಾಸ್ ಕಾಲ್ತುಳಿತ ದುರಂತ, ಮೃತಪಟ್ಟವರ ಸಂಖ್ಯೆ 121ಕ್ಕೆ ಏರಿಕೆ. ಮತ್ತು ವಿಂಬಲ್ಡನ್ ಟೆನಿಸ್ ಟೂರ್ನಿ ಪುರುಷರ ಡಬಲ್ಸ್ನಲ್ಲಿಂದು ಬೋಪಣ್ಣ ಮ್ಯಾಥ್ಯೂ ಎಬ್ಡೆನ್ ಜೋಡಿ ಅಭಿಯಾನ ಆರಂಭ. ವಾರ್ತೆಗಳ ವಿವರ: ಯಾವುದೇ ಸರ್ಕಾರದ ನೀತಿ ನಿರೂಪಣೆ ಹಾಗೂ ಕಾರ್ಯನಿರ್ವಹಣೆಯಲ್ಲಿ ಸಂವಿಧಾನ ಮಾರ್ಗದರ್ಶಕ ಪಾತ್ರ ವಹಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿಂದು ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಷ್ಟಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೆ ಉತ್ತರಿಸಿದ ಪ್ರಧಾನಿ, ಸರ್ಕಾರಗಳಿಗೆ ಸಂವಿಧಾನ ಪ್ರೇರಣಾದಾಯಕವಾಗಿರಬೇಕು. ಈ ಹಿಂದೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ನವೆಂಬರ್ 26ನ್ನು ಸಂವಿಧಾನ ದಿನವನ್ನಾಗಿ ಆಚರಿಸುವ ಕುರಿತು ಪ್ರಸ್ತಾವನೆ ಇಟ್ಟಾಗ ಹಲವರು ವಿರೋಧ ವ್ಯಕ್ತಪಡಿಸಿದ್ದರು. ಆದರೆ ಇಂದು ಸಂವಿಧಾನದ ದಿನದ ಆಚರಣೆಯಿಂದಾಗಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ರಚನೆಯಲ್ಲಿ ಅನೇಕರು ನೀಡಿರುವ ಕೊಡುಗೆ ಕುರಿತು ಅರಿವು ಮೂಡಿದೆ. ಈ ದಿನದಂದು ಸಂವಿಧಾನ ಕುರಿತಂತೆ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ ಆಯೋಜಿಸಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಸ್ವಾತಂತ್ರ್ಯ ನಂತರ 75 ವರ್ಷ ಪೂರೈಸಿರುವ ಭಾರತದಲ್ಲಿ ಈ ದಿನವನ್ನು ಜನೋತ್ಸವದ ರೂಪದಲ್ಲಿ ರಾಷ್ಟಮಟ್ಟದಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ. ಆ ಮೂಲಕ ಸಂವಿಧಾನದ ಉದ್ದೇಶ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅದರ ಪ್ರಾಮುಖ್ಯತೆಯನ್ನು ತಿಳಿಸಪಡಲಾಗುತ್ತಿದೆ ಎಂದರು. ನೆದರ್ಲೆಂಡ್ನ ನೂತನ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಡಿಕ್ ಸ್ಕೂಫ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ನವೀಕರಿಸಬಹುದಾದ ಇಂಧನ, ನೀರು ನಿರ್ವಹಣೆ, ಕೃಷಿ ಹಾಗೂ ನವ ಮತ್ತು ಉದಯೋನ್ಮುಖ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭಾರತ ನೆದರ್ಲ್ಯಾಂಡ್ ಪಾಲುಗಾರಿಕೆಯನ್ನು ಮುನ್ನಡೆಸಲು ಎದುರು ನೋಡುತ್ತಿರುವುದಾಗಿ ಹೇಳಿದ್ದಾರೆ. ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ನವದೆಹಲಿಯಲ್ಲಿಂದು ನಡೆದ ಗ್ಲೋಬಲ್ ಇಂಡಿಯಾ ಕೃತಕ ಬುದ್ದಿಮತ್ತೆ ಶೃಂಗಸಭೆ 2024ನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಕೃತಕ ಬುದ್ದಿಮತ್ತೆ ಅನೇಕ ಆರ್ಥಿಕ ಮತ್ತು ಸಾಮಾಜಿಕ ಸವಾಲುಗಳನ್ನು ಎದುರಿಸಲು ಪ್ರಬಲ ಸಾಧನವಾಗಿದೆ ಎಂದು ಭಾರತ ಗುರುತಿಸಿದೆ. ಆದಾಗ್ಯೂ ಎಐಗೆ ಸಂಬಂಧಿಸಿದ ಅಪಾಯಗಳನ್ನು ತಗ್ಗಿಸುವ ಅಗತ್ಯವಿದ್ದು ಜಾಗತಿಕ ಸಹಯೋಗದ ಪ್ರಯತ್ನದ ಅವಶ್ಯಕತೆ ಇದೆ. ಕೃತಕ ಬುದ್ದಿಮತ್ತೆಗೆ ಸಂಬಂಧಿಸಿದ ಸವಾಲುಗಳನ್ನು ಯಾವುದೇ ಒಂದು ದೇಶ ಪ್ರತ್ಯೇಕವಾಗಿ ಎದುರಿಸಲು ಸಾಧ್ಯವಿಲ್ಲ. ಹಾಗಾಗಿ ಭಾರತ ಗ್ಲೋಬಲ್ ಇಂಡಿಯಾ ಎಐ ಶೃಂಗಸಭೆಯನ್ನು ಆಯೋಜಿಸಲು ನಿರ್ಧರಿಸಿದೆ ಎಂದು ಹೇಳಿದರು. ಎರಡು ದಿನಗಳ ಕಾಲ ನಡೆಯುವ ಈ ಶೃಂಗಸಭೆಯಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ ಮತ್ತು ನಿರ್ವಹಣೆ, ಪ್ರತಿಭೆಗಳ ಪೋಷಣೆ ಮತ್ತು ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿನ ಆವಿಷ್ಕಾರ ಸೇರಿದಂತೆ ಇತರ ನಿರ್ಣಾಯಕ ಅಂಶಗಳ ಕುರಿತು ವಿಸ್ತೃತ ಚರ್ಚೆ ನಡೆಯಲಿದೆ. ಜಾಗತಿಕ ಮಟ್ಟದಲ್ಲಿ ಜವಾಬ್ದಾರಿಯುತ ಕೃತಕ ಬುದ್ದಿಮತ್ತೆ ಅಭಿವೃದ್ದಿಯನ್ನು ಉತ್ತೇಜಿಸುವ ತನ್ನ ಬದ್ದತೆ ತೋರಿರುವ ಭಾರತಕ್ಕೆ ಈ ಶೃಂಗಸಭೆಯು ಒಂದು ಪ್ರಮುಖ ಕ್ಷಣವಾಗಿದ್ದು, ಅಂತಾರಾಷ್ಟೀಯ ಪ್ರತಿನಿಧಿಗಳು, ಎಐ ತಜ್ಞರು ಮತ್ತು ನೀತಿ ನಿರೂಪಕರು ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಭೋಲೆಬಾಬಾ ಸತ್ಸಂಗ ಕಾರ್ಯಕ್ರಮದಲ್ಲಿ ಉಂಟಾದ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 121ಕ್ಕೆ ಏರಿಕೆಯಾಗಿದೆ. ಹತ್ರಾಸ್ ಜಿಲ್ಲೆಯ ಪುಲರೈ ಗ್ರಾಮದಲ್ಲಿ ಏರ್ಪಡಿಸಿದ್ದ ಸತ್ಸಂಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಘಟನೆಯಲ್ಲಿ ಅನೇಕರು ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಲ್ಲಿಯವರೆಗೆ ಸುಮಾರು 72 ಮೃತದೇಹಗಳನ್ನು ಗುರುತಿಸಲಾಗಿದೆ ಎಂದು ಉತ್ತರ ಪ್ರದೇಶ ಮುಖ್ಯ ಕಾರ್ಯದರ್ಶಿ ಮನೋಜ್ ಸಿಂಗ್ ಹೇಳಿದ್ದಾರೆ. ಘಟನೆ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಜಗದೀಪ್ ಧನ್ಕರ್, ಪ್ರಧಾನಿ ನರೇಂದ್ರ ಮೋದಿ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಂತಾಪ ಸೂಚಿಸಿದ್ದು ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹತ್ರಾಸ್ನ ಆಸ್ಪತ್ರೆಗೆ ಭೇಟಿ ನೀಡಿ ಸಂತ್ರಸ್ತರು ಹಾಗೂ ಅವರ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ಘೋಷಿಸಿದ್ದಾರೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಮೃತ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ 52 ದಿನಗಳ ಸುದೀರ್ಘ ವಾರ್ಷಿಕ ಅಮರನಾಥ ಯಾತ್ರೆ ಸುಗಮವಾಗಿ ಸಾಗುತ್ತಿದ್ದು, ಸ್ಥಳೀಯ ಆಡಳಿತದ ವತಿಯಿಂದ ಯಾತ್ರಾರ್ಥಿಗಳಿಗೆ ಸೂಕ್ತ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಲ್ಲಿಯವರೆಗೆ ಅಮರನಾಥ ಗುಹಾಂತರ ದೇವಾಲಯಕ್ಕೆ ಮೊದಲ 4 ದಿನಗಳಲ್ಲಿ ಒಟ್ಟು 74,696 ಭಕ್ತಾದಿಗಳು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ನಿನ್ನೆ ಒಂದೇ ದಿನದಲ್ಲಿ ಸುಮಾರು 22,715 ಯಾತ್ರಾರ್ಥಿಗಳು ಹಿಮ ಶಿವಲಿಂಗದ ದರ್ಶನ ಪಡೆದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಬಿಗಿ ಭದ್ರತೆಯೊಂದಿಗೆ 5,725 ಯಾತ್ರಾರ್ಥಿಗಳ ಮತ್ತೊಂದು ತಂಡ 238 ವಾಹನಗಳಲ್ಲಿಂದು ಯಾತ್ರೆ ಆರಂಭಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಶಿಕ್ಷಣ ಸಚಿವಾಲಯವು 2024 ಸಾಲಿನ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳಿಗಾಗಿ ಅರ್ಹ ಶಿಕ್ಷಕರಿಂದ ಸ್ವಯಂ ನಾಮನಿರ್ದೇಶನಗಳನ್ನು ಆಹ್ವಾನಿಸಿದೆ. ಆನ್ಲೈನ್ ನಾಮನಿರ್ದೇಶನಗಳನ್ನು ಸಲ್ಲಿಸಲು ಇದೇ 15 ಕೊನೆಯ ದಿನವಾಗಿದೆ. ಈ ವರ್ಷ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟಮಟ್ಟದಲ್ಲಿ ಒಟ್ಟು 50 ಶಿಕ್ಷಕರನ್ನು 3 ಹಂತದ ಆಯ್ಕೆ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಸೆಪ್ಟೆಂಬರ್ 5ರಂದು ನವದೆಹಲಿಯಲ್ಲಿ ಶಿಕ್ಷಕರ ದಿನದಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಅರ್ಹ ಶಿಕ್ಷಕರು ತಮ್ಮ ನಾಮನಿರ್ದೇಶನಗಳನ್ನು ಸಚಿವಾಲಯದ ಜಾಲತಾಣ www.nationalawardstoteachers.education.gov.in ಕಳುಹಿಸಬಹುದಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಬೆಳಗ್ಗೆ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಇದೇ ಮೊದಲ ಬಾರಿಗೆ 80,000 ಗಡಿ ದಾಟುವುದರ ಮೂಲಕ ಸಾರ್ವಕಾಲಿಕ ದಾಖಲೆ ಸೃಷ್ಟಿಸಿತ್ತು. ಆರಂಭಿಕ ವಹಿವಾಟಿನಲ್ಲಿಂದು ಸೆನ್ಸೆಕ್ಸ್ 598 ಅಂಕಗಳು ಏರಿಕೆ ಕಂಡು 80,039 ವಹಿವಾಟು ನಡೆಸಿ ಬಳಿಕ ಮಧ್ಯಾಹ್ನದ ವೇಳೆಗೆ 79,884 ವಹಿವಾಟು ನಡೆಸಿದೆ. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 133 ಅಂಕಗಳು ಏರಿಕೆಯೊಂದಿಗೆ 24,257 ವಹಿವಾಟು ನಡೆಸಿದೆ. ಜಪಾನ್ನಲ್ಲಿ ಕೈಕಾಲು ಮತ್ತು ಬಾಯಿ ರೋಗ ಎಚ್ಎಫ್ಎಂಡಿ ಸೋಂಕಿತರ ಸಂಖ್ಯೆಯು ಸುಮಾರು 5 ವರ್ಷಗಳಲ್ಲಿ ಮೊದಲ ಬಾರಿಗೆ ರಾಷ್ಟವ್ಯಾಪಿ ಎಚ್ಚರಿಕೆಯ ಮಟ್ಟವನ್ನು ಮೀರಿದೆ. ದೇಶದ ರಾಷ್ಟೀಯ ಸಾಂಕ್ರಾಮಿಕ ರೋಗಗಳ ಸಂಸ್ಥೆ ಎನ್ಐಐಡಿ 13ನೇ ವಾರವು ಸತತ ಹೆಚ್ಚಳವನ್ನು ಗುರುತಿಸಿದೆ. ಆಗಸ್ಟ್ 2019ರಿಂದ ಈ ರೋಗವು ಎಚ್ಚರಿಕೆ ಮಟ್ಟದ ಮಿತಿಯನ್ನು ಮೀರಿರಲಿಲ್ಲ ಎಂದು ಎನ್ಐಐಡಿ ಹೇಳಿದೆ. ಎಚ್ಎಫ್ಎಂಡಿ ಕೈಗಳು, ಪಾದಗಳು ಮತ್ತು ಬಾಯಿಯೊಳಗೆ ಗುಳ್ಳೆಗಳನ್ನು ಉಂಟುಮಾಡುವ ವೈರಲ್ ಸೋಂಕಾಗಿದ್ದು ಪ್ರಾಥಮಿಕವಾಗಿ 4 ವರ್ಷದೊಳಗಿನ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ಜ್ವರ, ಹಸಿವಿನ ಕೊರತೆ, ಅಸ್ವಸ್ಥ ಭಾವನೆ, ಚರ್ಮದ ಮೇಲೆ ಗುಳ್ಳೆಗಳು ಮತ್ತು ನೋಯುತ್ತಿರುವ ಗಂಟಲು ಈ ರೋಗದ ಲಕ್ಷಣಗಳಾಗಿವೆ. ಭಾರತದ ಮೊದಲ ಸೌರಯಾನ ಯೋಜನೆ ಆದಿತ್ಯ ಎಲ್ವನ್ ಬಾಹ್ಯಾಕಾಶ ನೌಕೆ ಸೂರ್ಯನ ಸುತ್ತಲಿನ ಮೊದಲ ಹ್ಯಾಲೋ ಕಕ್ಷೆ ಭೂಮಿ ಮತ್ತು ಸೂರ್ಯ ಸುತ್ತಲಿನ ಎಲ್ವನ್ ಬಿಂದುವಿನ ಪರಿಭ್ರಮಣೆಯನ್ನು ಪೂರ್ಣಗೊಳಿಸಿದೆ. ಈ ಪರಿಭ್ರಮಣೆಯನ್ನು ಪೂರ್ಣಗೊಳಿಸಲು ನೌಕೆ 178 ದಿನಗಳನ್ನು ತೆಗೆದುಕೊಂಡಿದೆ. ಎಲ್ವನ್ ಎಂದರೆ ಲ್ಯಾಂಗ್ರೇಜಿಯನ್ ಪಾಯಿಂಟ್ ಒಂದರಲ್ಲಿ ಭಾರತೀಯ ಸೌರ ವೀಕ್ಷಣಾಲಯವನ್ನು ಸೇರಿಸುವ ಆದಿತ್ಯ ಎಲ್ವನ್ ಯೋಜನೆಯು ಕಳೆದ ವರ್ಷ ಸೆಪ್ಟೆಂಬರ್ 2ರಂದು ಆರಂಭಿಸಲಾಯಿತು. ಭಾರತೀಯ ರೈಲ್ವೆ ಈ ವರ್ಷದ ಜೂನ್ನಲ್ಲಿ ಸರಕು ಸಾಗಣೆಯಿಂದ 14,798 ಕೋಟಿ ರೂಪಾಯಿಗಳನ್ನು ಗಳಿಸಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 11ಕ್ಕಿಂತ ಹೆಚ್ಚಾಗಿದೆ. ರೈಲ್ವೆ ಸಚಿವಾಲಯವು ಜೂನ್ನಲ್ಲಿ 135 ಮಿಲಿಯನ್ ಟನ್ಗೂ ಹೆಚ್ಚು ಸರಕು ಸಾಗಣೆಯನ್ನು ಸಾಧಿಸಿದ್ದು ಕಳೆದ ವರ್ಷ ಇದೇ ತಿಂಗಳಿನಲ್ಲಿ ಸುಮಾರು 123 ಮಿಲಿಯನ್ ಟನ್ಗಳಷ್ಟು ಸಾಗಣೆ ಮಾಡಿತ್ತು. ಲಂಡನ್ನಲ್ಲಿ ನಡೆಯುತ್ತಿರುವ 2024 ವಿಂಬಲ್ಡನ್ ಟೆನಿಸ್ ಟೂರ್ನಿಯಲ್ಲಿಂದು ಭಾರತದ ರೋಹನ್ ಬೋಪಣ್ಣ ಮತ್ತು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡೆನ್ ಜೋಡಿ ಹಾಗೂ ಭಾರತದ ಸುಮಿತ್ ನಗಾಲ್ ಮತ್ತು ಸರ್ಬಿಯಾದ ದುಸಾನ್ ಲಾಜೋವಿಕ್ ಜೋಡಿ ಪ್ರತ್ಯೇಕ ಪಂದ್ಯಗಳಲ್ಲಿ ತಮ್ಮ ಅಭಿಯಾನ ಆರಂಭಿಸಲಿದ್ದಾರೆ. ಪುರುಷರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ನೊವಾಕ್ ಜೋಕೊವಿಕ್ ಅವರು ಜೆಕ್ ಆಟಗಾರ ವಿಚ್ ಕೊಪ್ರಿಯಾ ಅವರನ್ನು 6-3, 6-2, 6-2 ನೇರ ಸೆಟ್ಗಳಿಂದ ಸೋಲಿಸಿದರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಸ್ಪೇನ್ನ ಜೆಸಿಕಾ ಬೌಜಾಸ್ ಮನೇರೋ ಅವರು ಮಹಿಳಾ ಹಾಲಿ ಚಾಂಪಿಯನ್ ಜೆಕ್ ಗಣರಾಜ್ಯದ ಮಾರ್ಕೆಟಾ ವೊಂಡ್ರೋಸೋವಾ ಅವರನ್ನು 6-4, 6-2 ಅಂತರದಲ್ಲಿ ಸೋಲಿಸಿದರು. ಎರಡನೇ ಸುತ್ತಿನಲ್ಲಿ ಬೌಜಾಸ್ ಮನೇರೋ ಅವರು ಕ್ರಿಸ್ಟಿನಾ ಬುಕ್ಸಾ ಅವರನ್ನು ಎದುರಿಸಲಿದ್ದಾರೆ. ಜರ್ಮನಿಯಲ್ಲಿ ನಡೆಯುತ್ತಿರುವ ಯುರೋಪಿಯನ್ ಫುಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಟರ್ಕಿಯು ಆಸ್ಟ್ರಿಯಾವನ್ನು 2-1 ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಅರ್ಹತೆ ಪಡೆದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ನೀತಿ ನಿರೂಪಣೆಯಲ್ಲಿ ಸಂವಿಧಾನ ಮಾರ್ಗದರ್ಶಕ ಪಾತ್ರ ವಹಿಸುತ್ತದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಆರ್ಥಿಕ ಸಾಮಾಜಿಕ ಸವಾಲುಗಳನ್ನು ಎದುರಿಸಲು ಕೃತಕ ಬುದ್ದಿಮತ್ತೆ ಪ್ರಬಲ ಸಾಧನ, ಸಚಿವ ಅಶ್ವಿನಿ ವೈಷ್ಣವ್. ಹತ್ರಾಸ್ ಕಾಲ್ ತುಳಿತ ದುರಂತ, ಮೃತಪಟ್ಟವರ ಸಂಖ್ಯೆ 121ಕ್ಕೆ ಏರಿಕೆ. ಮತ್ತು ವಿಂಬಲ್ಡನ್ ಟೆನಿಸ್ ಟೂರ್ನಿ ಪುರುಷರ ಡಬಲ್ಸ್ನಲ್ಲಿಂದು ಬೋಪಣ್ಣ ಮ್ಯಾಥ್ಯೂ ಎಬ್ಡೆನ್ ಜೋಡಿ ಅಭಿಯಾನ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.